ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ವ್ಯಭಿಚಾರ ಮಾಡಬಾರದು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ 10 ಆಜ್ಞೆಗಳಲ್ಲಿ ಮೊದಲ 1-4 ಆಜ್ಞೆಗಳು ಒಬ್ಬ ಮನುಷ್ಯನು ದೇವರಿಗೆ ಸಲ್ಲಿಸಬೇಕಾದಂಥ ಕರ್ತವ್ಯದ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನು ಉಳಿದ 6-10 ಆಜ್ಞೆಗಳು ಅದು ಒಬ್ಬ ಮನುಷ್ಯನು ಮತ್ತೊಬ್ಬ ಮನುಷ್ಯನಿಗೆ ಸಲ್ಲಿಸಬೇಕಾದಂತಹ, ಅಂದರೆ ಮತ್ತೊಬ್ಬ ಮನುಷ್ಯನನ್ನು ಪ್ರೀತಿ ಮಾಡಬೇಕಾದಂತಹ ಆಜ್ಞೆಯ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅದರಲ್ಲಿ ದೇವರು ಕೊಟ್ಟಿರತಕ್ಕಂತಹ ಏಳನೇ ಆಜ್ಞೆ ವ್ಯಭಿಚಾರ ಮಾಡಬಾರದು ಅನ್ನುವಂತಹ ಆಜ್ಞೆ. ಈ ಒಂದು ಆಜ್ಞೆ ದಾಂಪತ್ಯ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸಿದೆ ಎಂಬುದಾಗಿ ನಾವು ನೋಡಬೇಕಾದರೆ, ಇವತ್ತಿನ ದಿನದಲ್ಲಿ ಏನು ದೇವರು ಏದೇನ್ ತೋಟದಲ್ಲಿ ಮನುಷ್ಯನಿಗೆ ಒಂದು ಅದ್ಭುತವಾದಂತಹ ಕೊಡುಗೆ ಅಂತಕ್ಕಂಥ ದಾಂಪತ್ಯ ಜೀವಿತ ಕುಟುಂಬದ ಜೀವಿತವನ್ನು ನೀಡಿದನು. ಆದರೆ ಸೈತಾನ ಈ ದಾಂಪತ್ಯ ಜೀವಿತ ಅದು ಪರಿಶುದ್ಧವಾಗಿರ್ತಕ್ಕಂಥದ್ದು, ಆ ಪರಿಶುದ್ಧವಾಗಿರ್ತಕ್ಕಂತಹ ದಾಂಪತ್ಯ ಜೀವಿತವನ್ನು ಇವತ್ತು ವ್ಯವಿಚಾರ ಅನ್ನುವಂತಹ ಒಂದು ವಿಚಾರವನ್ನು ಸೈತಾನ ತೆಗೆದುಕೊಂಡು ಬಂದು ಅದರ ಪಾವಿತ್ರತೆಯನ್ನು ನಾಶ ಮಾಡಿದ್ದಾನೆ. ಹಾಗಾಗಿಯೇ ಇಂದು ವ್ಯವಿಚಾರ ಅನ್ನುವಂತಹ ಒಂದು ವಿಚಾರ ಲೋಕದಲ್ಲಿ ಅದು ಸರ್ವಸಾಧಾರಣ ಆಗಿರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಅದು ಇವತ್ತಿಗೂ ಸಹ ಒಂದು ದೊಡ್ಡ ಪಾಪವಾಗಿದೆ ಪ್ರಿಯ ಕೇಳುಗರೆ. ಹಾಗಾದರೆ ಇದು ಯಾವ ರೀತಿಯ ಪಾಪಕ್ಕೆ ನಡೆಸತಕ್ಕಂಥದ್ದಾಗಿದೆ, ಇದರಿಂದ ಜಯಿಸ್ತಕ್ಕಂಥದ್ದು ಹೇಗೆ ಅನ್ನುವಂತಹ ವಿಚಾರವನ್ನು ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ನಿನ್ನ ಅದ್ಭುತವಾದಂತಹ ಆಜ್ಞೆಗಳಿಗೋಸ್ಕರ ಸ್ತೋತ್ರ ಸ್ವಾಮಿ. ಒಬ್ಬ ಮನುಷ್ಯನು ಮತ್ತೊಬ್ಬ ಮನುಷ್ಯನನ್ನು ಹೇಗೆ ಪ್ರೀತಿಸಬೇಕು, ಅವನು ಪ್ರೀತಿಸಿದರೆ ಏನೆಲ್ಲ ಮಾಡುವುದಿಲ್ಲ, ಏನೆಲ್ಲ ಮಾಡ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಪ್ರೀತಿಯ ಅಡಿಯಲ್ಲಿ ಈ ಆಜ್ಞೆಗಳನ್ನು ಕೊಟ್ಟಿದ್ದೀಯ ಸ್ವಾಮಿ. ಇದನ್ನು ನಾವು ನಮ್ಮ ದಿನನಿತ್ಯ ಜೀವಿತದಲ್ಲಿ ಅರ್ಥ ಮಾಡಿಕೊಂಡು ಪಾಪದಿಂದ ಜಯ ಹೊಂದಿ ಸ್ವಾಮಿ, ನಿನ್ನ ದೃಷ್ಟಿಯಲ್ಲಿ ಮೆಚ್ಚುಗೆ ಆದಂಥ ಕಾರ್ಯಗಳನ್ನು ಮಾಡಲು ಸಹಾಯ ಮಾಡು. ವ್ಯವಿಚಾರ ಮಾಡಬಾರದು ಅನ್ನುವಂತಹ ಈ ಒಂದು ಆಜ್ಞೆ ಕುಟುಂಬ ದಾಂಪತ್ಯ ಜೀವಿತದಲ್ಲಿ ಎಷ್ಟು ಪರಿಶುದ್ಧತೆಯನ್ನು ಉಂಟು ಮಾಡತಕ್ಕಂಥದ್ದಾಗಿದೆ, ಪರಿಶುದ್ಧ ಜೀವಿತವನ್ನು ನಾವು ಹೇಗೆ ಜೀವಿಸಬೇಕು ಅನ್ನುವಂತಹ ವಿಚಾರವನ್ನು ನೀನು ಈ ದಿನದಲ್ಲಿ ಕೇಳುವಂತಹ ಮಕ್ಕಳಿಗೆ ತಿಳಿಯಪಡಿಸು ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಪಾಪವನ್ನು ಜಯಿಸಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂತಹ ರೊನಾಲ್ಡ್ ರೇಗನ್ ಅಂತಕ್ಕಂತಹ ವ್ಯಕ್ತಿ ಅವರು ಹೇಳುವಂತಹ ಒಂದು ವಿಚಾರವೇನೆಂದರೆ, ಮನುಷ್ಯನು ದಾಂಪತ್ಯ ಜೀವಿತದಲ್ಲಿ ತನ್ನ ಹೆಂಡತಿಗೆ ಎಂದಿಗೂ ಸಹ ದ್ರೋಹ ಮಾಡಬಾರದು ಅನ್ನುವಂತಹ ವಿಚಾರವನ್ನು ಸಹ ಹೇಳ್ತಕ್ಕಂಥವನಾಗಿದ್ದಾನೆ. ಇದನ್ನೇ ಸತ್ಯವೇದವೂ ಸಹ ಇಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ಸಹ ತಿಳಿಸ್ತಕ್ಕಂಥದ್ದಾಗಿದೆ, ದಾಂಪತ್ಯ ಜೀವಿತವು ಮಾನ್ಯವಾದದ್ದು ಎಂಬುದಾಗಿ. ಪ್ರಿಯ ಕೇಳುಗರೆ, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ ಆದಾಮನಿಗೆ ಅವಳನ್ನು ನೀಡಿದನು. ಅವರಿಬ್ಬರು ಸಹ ದಂಪತಿಗಳಾಗಿ ಈ ಲೋಕದಲ್ಲಿ ಬಹುಸಂತಾನವುಳ್ಳವರಾಗಿ ನಂಬಿಗಸ್ತರಾಗಿ ಒಬ್ಬರಿಗೊಬ್ಬರು ಪ್ರೀತಿಯಿಂದ ವಿಧೇಯರಾಗಿ ಜೀವಿಸಬೇಕು ಅನ್ನುವಂತಹ ಆಜ್ಞೆಗಳೊಂದಿಗೆ ಆತನು ನೀಡಿದನು. ಆದರೆ ಸೈತಾನ ದೇವರು ಏನು ಪರಿಶುದ್ಧವಾಗಿ ಈ ಲೋಕದಲ್ಲಿ ಜನಗಳು ಜೀವಿಸಬೇಕೆಂಬುದಾಗಿ ಮಾಡಿದನು, ಅದನ್ನು ಸೈತಾನ ನಾಶಪಡಿಸಿದ್ದಾನೆ. ಪ್ರಿಯ ಕೇಳುಗರೆ, ಯಾಕೆ ಸೋದೋಮ್ ಗೋಮುರ ಪಟ್ಟಣವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ? ಅಗ್ನಿ ಗಂಧಕದಿಂದ ನಾಶವಾಗಲು ಕಾರಣವೇನು? ರೋಮ್ ಸಾಮ್ರಾಜ್ಯ ಪತನ ಆಗಲು ಕಾರಣವೇನು? ಇವೆಲ್ಲ ವಿಚಾರಗಳನ್ನು ನೋಡಿದರೆ ಇದರ ಹಿಂದೆ ಇರತಕ್ಕಂತಹ ಒಂದು ಮಹಾ ಗೌರವವಾದಂತಹ ಪಾಪ ಅದು ವ್ಯವಿಚಾರ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರು ಆದಾಮ ಮತ್ತು ಅವಳನ್ನು ಸೃಷ್ಟಿ ಮಾಡುವುದರ ಮೂಲಕವಾಗಿ ಆತನು ಏನು ಹೇಳುವಂತವನಾಗಿದ್ದಾನೆಂದರೆ, ಆದಿಕಾಂಡ ಪುಸ್ತಕ 2:18-21 ಓದುವುದಾದರೆ, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಹೀಗಿರುವಲ್ಲಿ ಯಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಗೆ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆದುಕೊಂಡು ಬಂದನು ಎನ್ನುವಂತಹ ಒಂದು ವಿಚಾರವನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇಲ್ಲಿ ನಾವು ನೋಡ್ತಕ್ಕಂತಹ ಒಂದು ಅದ್ಭುತವಾದಂತಹ ಒಂದು ಸೃಷ್ಟಿ. ದೇವರು ಆದಾಮನು ಒಂಟಿಯಾಗಿರುವುದು ಸರಿಯಲ್ಲ ಎಂಬುದಾಗಿ ಆದಾಮನ ಎಲುಬಿನಿಂದಲೇ ಸ್ತ್ರೀಯನ್ನು ಸೃಷ್ಟಿ ಮಾಡಿ ಅಲ್ಲಿ ದಾಂಪತ್ಯ ಜೀವಿತವನ್ನು ದೇವರು ಸೃಷ್ಟಿ ಮಾಡ್ತಕ್ಕಂಥವನಾಗಿದ್ದಾನೆ. ಸೃಷ್ಟಿ ಮಾಡಿ ಆದಾಮನ ಬಳಿಗೆ ಕರೆದುಕೊಂಡು ಬಂದಾಗ ಆದಾಮನು ಅವಳನ್ನು ನೋಡಿ ಮೊಟ್ಟ ಮೊದಲ ಒಂದು ಅದ್ಭುತವಾದಂತಹ ಕವಿತೆಯನ್ನು ಹಾಡುವಂತವನಾಗಿದ್ದಾನೆ. ಅದೇನೆಂದರೆ ಆದಿಕಾಂಡ ಪುಸ್ತಕ 2:23-24 ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅವನು ಆಕೆಯನ್ನು ನೋಡಿ ಈಗ ಸರಿ ಆಕೆಯು ನನ್ನ ಹೆಲುಬುಗಳಿಂದ ಬಂದ ಹೆಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಈ ಕಾರಣದಿಂದ ಪುರುಷರು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರೂ ಒಂದೇ ಶರೀರವಾಗಿರುವರು ಅನ್ನುವಂತಹ ಒಂದು ಸತ್ಯವನ್ನ ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಯಾಕೆ ದೇವರು ಆದಾಮ್ ಮತ್ತು ಹವ್ವಳನ್ನ ಸೃಷ್ಟಿ ಮಾಡಿದನು? ಆದಾಮ ಹವ್ವಳನ್ನ ಸೃಷ್ಟಿ ಮಾಡಿ ಆ ದಾಂಪತ್ಯ ಜೀವಿತಕ್ಕೆ ಅತಿ ಮುಖ್ಯವಾದಂತಹ ಒಂದು ವಿಚಾರವನ್ನ ನೀಡುವಂತವನಾಗಿದ್ದಾನೆ. ಅದೇನೆಂದರೆ ಆದಿಕಾಂಡ ಪುಸ್ತಕ 1:27-28 ಓದುವುದಾದರೆ, ಹೀಗೆ ದೇವರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನ ಉಂಟು ಮಾಡಿದನು, ಅವನು ಗಂಡು ಹೆಣ್ಣಾಗಿ ನೇಮಿಸಿದನು. ಇದಲ್ಲದೆ ದೇವರು ಅವರನ್ನ ಆಶೀರ್ವದಿಸಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನ ತುಂಬಿಕೊಂಡು ಅದನ್ನ ವಶ ಮಾಡಿಕೊಳ್ಳಿರಿ. ದಾಂಪತ್ಯ ಜೀವಿತವನ್ನ ದೇವರು ಏರ್ಪಡಿಸಿದಂತಹ ಒಂದು ಅದ್ಭುತವಾದಂತಹ ಒಂದು ಕಾರಣವೇನೆಂದರೆ ಪ್ರಿಯ ಕೇಳುಗರೆ, ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ, ನೀವು ಬಹುಸಂತಾನವುಳ್ಳವರಾಗಿ. ಅಂದರೆ ಆದಾಮ ಮತ್ತು ಅವಳು ದೇವರ ಸೃಷ್ಟಿ, ಪರಿಶುದ್ಧವಾದಂತಹ ಸೃಷ್ಟಿ. ನೀವು ಈ ಲೋಕದಲ್ಲಿ ಪರಿಶುದ್ಧವಾದ ಸಂತತಿಯನ್ನ ಸೃಷ್ಟಿ ಮಾಡಿ ಅನ್ನುವಂತಹ ಒಂದು ಸತ್ಯವನ್ನ ನಾವು ಸತ್ಯವೇದ ಮೂಲಕವಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಬಹುಸಂತಾನವುಳ್ಳವರಾಗಿ ಎಂದರೆ ಒಂದು ಗಂಡು ಒಂದು ಹೆಣ್ಣು ಇಬ್ಬರು ಸೇರಿ ತಮ್ಮ ಆಸೆ ಆಕಾಂಕ್ಷೆಗಳಿಂದ ತಮ್ಮ ಪ್ರೀತಿಯಿಂದ ಒಂದು ಲೈಂಗಿಕವಾದಂತಹ ಒಂದು ಸಂತೋಷವಾದಂತಹ ದಾಂಪತ್ಯ ಜೀವಿತವನ್ನ ಮಾಡಿ ಮಕ್ಕಳನ್ನ ಇರ್ತಕ್ಕಂಥದ್ದು. ಬಹುಸಂತಾನವುಳ್ಳವರಾಗಿ ಜೀವಿಸಿರಿ ಅನ್ನುವಂತಹ ಒಂದು ವಿಚಾರವನ್ನ ಇಲ್ಲಿ ದೇವರು ತಿಳಿಸ್ತಕ್ಕಂಥವನಾಗಿದ್ದಾನೆ. ಒಂದು ಗಂಡಿಗೆ ಒಂದು ಹೆಣ್ಣು ಅನ್ನುವಂತಹ ವಿಚಾರವನ್ನ ದೇವರು ಇಲ್ಲಿ ಆದಿಯಿಂದಲೇ ತಿಳಿಸಿಕೊಡುವಂಥವನಾಗಿದ್ದಾನೆ. ಆದರೆ ಇವತ್ತಿನ ದಿನದಲ್ಲಿ ಅನೇಕರು ಇದನ್ನ ತಪ್ಪಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ವ್ಯವಿಚಾರ ಅನ್ನುವಂತಹ ಕಾರ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು ನಿಜವಾಗಲೂ ಸಹ ಒಂದು ದುಃಖಕರ ಸಂಗತಿಯಾಗಿದೆ. ಪ್ರಿಯ ಕೇಳುಗರೆ, ಕುಟುಂಬದ ಜೀವಿತ, ದಾಂಪತ್ಯದ ಜೀವಿತ ಉತ್ತಮ ರೀತಿಯಲ್ಲಿ ಇರಬೇಕೆಂದರೆ ಪ್ರತಿಯೊಬ್ಬೊಬ್ಬರು ಸಹ ಈ 7ನೇ ಆಜ್ಞೆ ಆದಂತಹ ವ್ಯವಿಚಾರ ಮಾಡಬಾರದು ಅನ್ನುವಂತಹ ಆಜ್ಞೆಯನ್ನ ಕೈಗೊಂಡು ನಡೆಯತಕ್ಕಂಥವರಾಗಬೇಕು. 1970 ಅಮೇರಿಕದಲ್ಲಿ ಒಂದು ಲೈಂಗಿಕ ಕ್ರಾಂತಿ ಅಂತಕ್ಕಂಥದ್ದು ಆರಂಭವಾಯಿತು. ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಲ್ಲಿ ಅವರು ಹೇಳಿದಂತಹ ಒಂದು ವಿಚಾರವೇನೆಂದರೆ, ಯಾರೆಲ್ಲ ಈ ಲೈಂಗಿಕ ವಿಚಾರಕ್ಕೆ ಕಾನೂನು ಅಡ್ಡಿಗಳನ್ನ ತರ್ತಕ್ಕಂಥವರಾಗಿದ್ದಾರೋ ಅವರನ್ನ ದೂರ ಇಡಬೇಕು, ಅದನ್ನ ನಮ್ಮ ಮನಸ್ಸಿನಿಂದಲೇ ತೆಗೆದುಹಾಕಬೇಕು ಎಂಬುದಾಗಿ ಈ 7ನೇ ಆಜ್ಞೆಯನ್ನ ಮೀರಿ ನಡೆಯುವಂತಹ ಕಾನೂನನ್ನ ಜಾರಿಗೊಳಿಸಲಾಯಿತು. ಮನುಷ್ಯನು ಹೇಗೆ ಬೇಕು ಹಾಗೆ ಜೀವಿಸಬಹುದು, ಯಾವುದು ಅವನಿಗೆ ಸರಿ ಅಂತಕ್ಕಂಥದ್ದಾಗಿದೆ ಆ ರೀತಿಯಾಗಿ ಜೀವಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕಾನೂನನ್ನು ತಂದು ಅಮೆರಿಕ ದೇಶದಲ್ಲಿ ವಿಶೇಷವಾಗಿ ಅನೇಕ ಕಡೆಗಳಲ್ಲಿ ಈ 10 ಆಜ್ಞೆಗಳನ್ನು ಇಡಲಾಗಿತ್ತು. ಈ ಕಾನೂನು ಜಾರಿ ಬಂದ ನಂತರದಿಂದ ಈ 10 ಆಜ್ಞೆಗಳನ್ನು ಎಲ್ಲಾ ಕಡೆಯಿಂದಲೂ ಸಹ ತೆಗೆಯಲಾಯಿತು. ಕಾರಣ ಏನೆಂದರೆ 7ನೇ ಆಜ್ಞೆ ತಿಳಿಸತಕ್ಕಂಥದ್ದಾಗಿದೆ, ವ್ಯವಿಚಾರ ಮಾಡಬಾರದು ಎನ್ನುವಂತಹ. ಆದರೆ ಮನುಷ್ಯ ಹೇಳ್ತಕ್ಕಂತೆನಾಗಿದ್ದಾನೆ, ಮನುಷ್ಯನು ತನಗೆ ಏನು ಬೇಕು ಅದನ್ನ ತನ್ನ ಇಷ್ಟದ ಪ್ರಕಾರವಾಗಿ ಆಯ್ಕೆ ಮಾಡಿಕೊಂಡು ಅವನು ಲೈಂಗಿಕತೆಯಲ್ಲಿ ಯಾವ ರೀತಿಯಲ್ಲಿ ಬೇಕಾದರೂ ಜೀವಿಸಬಹುದು ಅನ್ನುವಂತಹ ಒಂದು ಕಾನೂನನ್ನ ತರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಗಂಡ ಹೆಂಡತಿ ಇಬ್ಬರ ನಡುವೆ ಈ ಒಂದು ಪರಿಶುದ್ಧವಾದಂತಹ ದಾಂಪತ್ಯ ಜೀವಿತ ನಡೆಯಬೇಕು. ಆದರೆ ಗಂಡ ಹೆಂಡತಿಯನ್ನ ಬಿಟ್ಟು ಬೇರೆಯವರ ಜೊತೆಯಲ್ಲಿ ಹೋದಾಗ, ಅಥವಾ ಹೆಂಡತಿ ಗಂಡನನ್ನ ಬಿಟ್ಟು ಬೇರೆಯವರ ಜೊತೆಯಲ್ಲಿ ಹೋದಾಗ ಅಲ್ಲಿ ವ್ಯವಿಚಾರ ಅಂತಕ್ಕಂಥದ್ದು ಬರ್ತಕ್ಕಂಥದ್ದಾಗಿದೆ, ಪರಿಶುದ್ಧತೆ ಹೋಗ್ತಕ್ಕಂಥದ್ದಾಗಿದೆ. ದಾಂಪತ್ಯ ಜೀವಿತದ ಪರಿಶುದ್ಧತೆ ಹೋಗಿ ಅಪರಿಶುದ್ಧತೆ ಬರ್ತಕ್ಕಂಥದ್ದಾಗಿದೆ, ಪಾಪ ಅಂತಕ್ಕಂಥದ್ದು ಅಲ್ಲಿ ಬರ್ತಕ್ಕಂಥದ್ದಾಗಿದೆ. ಮನುಷ್ಯ ಒಬ್ಬ ಸಂಘ ಜೀವಿ, ನಮಗೆಲ್ಲರಿಗೂ ಸಹ ಗೊತ್ತಿದೆ. ಆತನು ಒಬ್ಬನೇ ಇರಲು ಸಾಧ್ಯವಿಲ್ಲ, ಆತನಿಗೆ ಒಂದು ಸಹಪಾಠಿ ಬೇಕು. ತಾನು ತನ್ನ ಎಲ್ಲಾ ರೀತಿಯ ಅಭಿವ್ಯಕ್ತಿಯ ಪ್ರೀತಿ, ಆತನ ಎಲ್ಲಾ ರೀತಿಯ ಕಾರ್ಯಗಳನ್ನು ಹಂಚಿಕೊಳ್ಳಲು ಅವನಿಗೆ ಒಬ್ಬ ಸಹಪಾಠಿ ಬೇಕು. ಅದಕ್ಕೋಸ್ಕರವೇ ದೇವರು ಈ ದಾಂಪತ್ಯ ಜೀವಿತವನ್ನ ಆದಿಯಲ್ಲೇ ಏರ್ಪಡಿಸಿದನು ಅನ್ನುವಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಇವತ್ತಿನ ದಿನದಲ್ಲಿ ಅನೈತಿಕ ಸಂಬಂಧ ಅನ್ನುವಂಥದ್ದು ಎಲ್ಲಾ ಕಡೆ ಹೆಚ್ಚಾಗ್ತಕ್ಕಂಥದ್ದಾಗಿದೆ. ಅದರಲ್ಲೂ ಸಹ ವಿಶೇಷವಾಗಿ ಈ ಒಂದು ಅನೈತಿಕ ಸಂಬಂಧವನ್ನ ಜನರಲ್ಲಿ ಪ್ರಚೋದಿಸಲು ಅಸ್ಥಿರವಾದಂತಹ ಸ್ತ್ರೀಯರ ಒಂದು ಚಿತ್ರಗಳನ್ನು ಎಲ್ಲ ಕಡೆಗಳಲ್ಲೂ ಸಹ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಗೋಡೆಗಳಲ್ಲಿ, ಯಾವುದೇ ಒಂದು ದಿನಪತ್ರಿಕೆಗಳಲ್ಲಿ, ಯಾವುದೇ ಒಂದು ವಾರ್ತೆಗಳಲ್ಲಿ, ಅಥವಾ ಪ್ರತಿ ಒಂದು ವಸ್ತುಗಳಲ್ಲೂ ಸಹ ಜನಗಳನ್ನು ತನ್ನ ಕಡೆ ಸೆಳೆದುಕೊಳ್ಳಲು ಈ ಅಸ್ಥಿರವಾದಂತಹ ಚಿತ್ರಗಳನ್ನು ಹಾಕಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದರ ಮೂಲಕವಾಗಿ ಇವತ್ತಿನ ದಿನದಲ್ಲಿ ಗಂಡಸರ ಒಂದು ಗಮನವನ್ನ ಬೇರೆ ಕಡೆ ಸೆಳೆಯುವುದರ ಮೂಲಕವಾಗಿ ಈ ವ್ಯವಿಚಾರ ಅನ್ನುವಂತಹ ಕಾರ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಾವು ಜೀವಿಸುವಂತಹ ಈ ಒಂದು ಸಮುದಾಯದಲ್ಲಿ ಹೆಚ್ಚು ಕಡಿಮೆ ಘನತೆಯ ಪ್ರಕಾರವಾಗಿ ತಿಳಿಸ್ತಕ್ಕಂಥದ್ದಾಗಿದೆ, 50% ಜನರು ಈ ಒಂದು ವ್ಯಭಿಚಾರಕ್ಕೆ ಒಳಗಾಗಿದ್ದಾರೆ, ಅದರಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅನ್ನುವಂತಹ ಒಂದು ಭಯಂಕರವಾದಂತಹ ಘೋರವಾದಂತಹ ವಿಚಾರ ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. 1798 ನಂತರ ನಾವು ನೋಡ್ತಕ್ಕಂಥದ್ದು ಒಂದು ಹೊಸ ಕಾಲ ಉದ್ಭವ ಆಗ್ತಕ್ಕಂಥದ್ದಾಗಿದೆ. ಆದರೆ ಇವತ್ತಿನ ದಿನದಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ, ನಾವು ಈ ಒಂದು ನವೀನ ಕಾಲವನ್ನ ಮೀರಿ ಜೀವಿಸುವಂತಹ ಕಾಲವಾಗಿದೆ. ಹಾಗಾಗಿ ಈ ವಿಚಾರ ಅಂತಕ್ಕಂಥದ್ದು ಸರ್ವಸಾಧಾರಣ, ಇದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಮನಸ್ಸನ್ನ ಕೊಡಬಾರದು, ಇದನ್ನ ದೊಡ್ಡದಾಗಿ ಮಾಡಬಾರದು ಎಂಬುದಾಗಿ ಅನೇಕರು ಹೇಳುವಂತವರಾಗಿದ್ದಾರೆ. ಆದರೆ ಮನುಷ್ಯನ ದೃಷ್ಟಿಯಲ್ಲಿ ಇದು ಸರ್ವಸಾಧಾರಣ ಆಗಿರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ವ್ಯಭಿಚಾರ ಅಂತಕ್ಕಂಥದ್ದು ಒಂದು ಮಹಾಪಾಪವಾಗಿದೆ. ಈ ದಾಂಪತ್ಯ ಜೀವಿತಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಕ್ಕಂಥದ್ದು ದೇವರ ದೃಷ್ಟಿಯಲ್ಲಿ ಒಂದು ದೊಡ್ಡ ಪಾಪವಾಗಿದೆ. ಯಾಕೆಂದರೆ ಪ್ರಿಯ ಕೇಳುಗರೆ, ವ್ಯಭಿಚಾರ ಮನುಷ್ಯನನ್ನ ಇವತ್ತಿನ ದಿನದಲ್ಲಿ ಎಲ್ಲಿಗೆ ನಡೆಸಿಕೊಂಡು ಹೋಗ್ತಕ್ಕಂಥದ್ದಾಗಿದೆ ಅಂದರೆ, ಅವನಿಗೆ ಹೇಗೆ ಬೇಕು ಹಾಗೆ ಜೀವಿಸುವ ಹಾಗೆ ಪಾಪದಲ್ಲಿ ಅವನು ಹುರುಳಿ ಒದ್ದಾಡ್ತಕ್ಕಂಥವನಾಗಿದ್ದಾನೆ. ನಾವು ನೋಡಿದ್ವು ಈಗಾಗಲೇ ಸೋದೋಮ್ ಗೊಮ್ಮರ ಪಟ್ಟಣ ಯಾಕೆ ಗಂಧಕದಿಂದ ನಾಶವಾಯಿತು ಅಂದರೆ ಅಲ್ಲಿ ವ್ಯಭಿಚಾರ ಕುಡಿತು. ಪ್ರಿಯ ಕೇಳುಗರೆ, ಯಾಕೆ ರೋಮ್ ಸಾಮ್ರಾಜ್ಯ ಪತನವಾಯಿತು ಅಂದರೆ, ರೋಮ್ ಸಾಮ್ರಾಜ್ಯದ ಆಡಳಿತ ಮಾಡತಕ್ಕಂತಹ ಅಧಿಕಾರಿಗಳು ರಾಜರುಗಳು ಈ ವ್ಯಭಿಚಾರಕ್ಕೆ ಒಳಗಾಗಿದ್ದರು. ಉದಾಹರಣೆಯಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಸತ್ಯವೇದದಲ್ಲಿ ಹೆರೋದ ಅಂತಕ್ಕಂತಹ ಆ ಒಂದು ರಾಜನು ಫಿಲಿಪನ ಹೆಂಡತಿಯನ್ನ ಇಟ್ಟುಕೊಂಡಿದ್ದನು. ಆ ನಿಮಿತ್ತವಾಗಿಯೇ ಅಲ್ಲಿ ನಾವು ಸ್ನಾನಿಕನಾದಂತಹ ಯುವಾನನ ತಲೆ ಕಡಿತಕ್ಕಂತಹ ವಿಚಾರವನ್ನ ನೋಡ್ತಕ್ಕಂಥವರಾಗಿದ್ದೇವೆ. ಈ ರೀತಿಯಾದಂತಹ ಕಾರಣಗಳಿಂದಲೇ ಅನೇಕ ದೊಡ್ಡ ದೊಡ್ಡ ಪಟ್ಟಣದ ರಾಜರುಗಳು ಬಿದ್ದು ಹೋದರು, ಅನೇಕ ಪಟ್ಟಣಗಳು ನಾಶವಾಗಿ ಹೋಯಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ದೇವರು ಹಾದಿಯಲ್ಲಿಯೇ ಆದಾಮ ಅವಳು ಒಂದು ಗಂಡು ಒಂದು ಹೆಣ್ಣು ಅನ್ನುವಂತಹ ಒಂದು ದಾಂಪತ್ಯ ಜೀವಿತವನ್ನ ಹುಟ್ಟು ಹಾಕಿದನು. ಆದರೆ ಇದು ಇವತ್ತಿನ ದಿನದಲ್ಲಿ ಅನೇಕ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಸ್ವರೂಪವನ್ನ ತಾಳಿಕೊಂಡು ವ್ಯಭಿಚಾರ ಎದ್ದು ನಿಲ್ಲುವಂತೆ ಹಾಗೆ ಮಾಡಿದ. ಪ್ರಿಯ ಕೇಳುವರೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಇವತ್ತು ಒಂದು ಗಂಡಿಗೆ ಒಂದು ಹೆಣ್ಣು ಮಾತ್ರ ಅಲ್ಲ, ಗಂಡು ಗಂಡು ಹೆಣ್ಣು ಹೆಣ್ಣು ಅಂತಕ್ಕಂತಹ ಅನೈತಿಕ ಸಂಬಂಧವೂ ಸಹ ಏರ್ಪಟ್ಟು ವ್ಯಭಿಚಾರ ಅಂತಕ್ಕಂಥದ್ದು ಬಹಳ ದೊಡ್ಡದಾಗಿ ಕಾಣಿಸ್ತಕ್ಕಂಥದ್ದಾಗಿದೆ. ಆದರೆ 1 ಕೊರಿಂಥಿಯ 6:15-19 ತನಕ ನಾವು ಓದಬೇಕಾದ್ರೆ, ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿದಿದೆಯೋ? ಈಗಿರಲಾಗಿ ಕ್ರಿಸ್ತನ ಅಂಗಗಳಾಗಿರುವುದನ್ನ ತೆಗೆದುಬಿಟ್ಟು ಸೂಳೆಯ ಅಂಗಗಳಾಗಿ ಮಾಡಬಹುದೇ? ಎಂದಿಗೂ ಮಾಡಬಾರದು. ಸೂಳೆಯ ಸಂಸ್ಮಾರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗಿದ್ದಾನೆಂಬುದು ನಿಮಗೆ ತಿಳಿದಿದೆಯೋ? ಗಂಡ ಹೆಂಡತಿ ಇಬ್ಬರು ಒಂದೇ ಶರೀರವಾಗಿರುವಂತೆ ದೇವರು ಹೇಳುತ್ತಾನಲ್ಲ, ಕರ್ತನ ಸಂಸರ್ಗದಲ್ಲಿ ಇರುವವರನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಜಾರತ್ವಕ್ಕೆ ದೂರವಾಗಿರಿ, ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನ ಮಾಡುತ್ತಾನೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಯಲ್ಲವೇ? ನಿಮಗೆ ಇದು ತಿಳಿದಿದೆಯೋ ಎಂಬುದಾಗಿ ಪೌಲನು ಹೇಳುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಇಲ್ಲಿ ದೇವರಿಂದ ಸೃಷ್ಟಿಯಾದಂತಹ ಈ ಅಂಗವನ್ನ ನಾವು ಜಾರತ್ವಕ್ಕೆ ಒಳಪಡಿಸಿಕೊಳ್ತಕ್ಕಂತಹ ಪಾಪದ ಬಗ್ಗೆ ಪೌಲನು ಇಲ್ಲಿ ಹೇಳ್ತಕ್ಕಂಥನಾಗಿದ್ದಾನೆ. ಈ ದಾಂಪತ್ಯ ಜೀವಿತ ಅಂತಕ್ಕಂಥದ್ದು ಒಂದು ಪರಿಶುದ್ಧವಾದಂತಹ ಒಡಂಬಡಿಕೆ. ಪ್ರತಿ ಸಾರಿಯೂ ನಾವು ಬೇರೆಯವರ ಮದುವೆಗೆ ಹೋಗ್ತಕ್ಕಂಥವರಾಗಿದ್ದೇವೆ. ಅಲ್ಲಿ ಹೋದಾಗ ನಾವು ನಮ್ಮ ದಾಂಪತ್ಯ ಜೀವಿತವನ್ನ ನವೀಕರಿಸಿಕೊಳ್ತಕ್ಕಂತಹ ಒಂದು ಒಡಂಬಡಿಕೆಯನ್ನ ನಾವು ಮತ್ತೆ ಹೊಸದುಪಡಿಸಿಕೊಳ್ತಕ್ಕಂತಹ ಒಂದು ಸಾಕ್ಷಿಯಾಗಿ ಜೀವಿಸತಕ್ಕಂತಹ ಅನುಭವ ಅಲ್ಲಿ ಬರಬೇಕೇ ಹೊರತು ಏನೋ ಒಬ್ಬರ ಮದುವೆಗೆ ಹೋದೆವು, ಅಲ್ಲಿ ಊಟ ಮಾಡಿದೆವು, ಬಂದೆವು ಅನ್ನುವಂಥದ್ದಲ್ಲ. ಪ್ರಿಯ ಕೇಳುಗರೆ, ದಾಂಪತ್ಯ ಜೀವಿತ ಒಂದು ಪರಿಶುದ್ಧವಾದಂತಹ ಒಂದು ಜೀವಿತ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಜಾನ್ ವೆಸ್ಲಿ ಅಂತಕ್ಕಂತಹ ಮೆಥಡಿಸ್ಟ್ ಸಭೆಯ ಸಂಸ್ಥಾಪಕ ಹೇಳ್ತಕ್ಕಂಥವನಾಗಿದ್ದಾನೆ, ಪರಸ್ತ್ರೀಯನ್ನ ಮುಟ್ಟಬಾರದು, ಅದೇ ರೀತಿಯಾಗಿ ಬೇರೆಯವರ ಹಣವನ್ನು ಸಹ ನಾವು ತೆಗೆದುಕೊಳ್ಳಬಾರದು. ಈ ಎರಡು ವಿಚಾರಗಳ ಬಗ್ಗೆ ಆತನು ಒಂದು ಅದ್ಭುತವಾದಂತಹ ಪ್ರಸಂಗವನ್ನ ಮಾಡ್ತಕ್ಕಂಥವನಾಗಿದ್ದಾನೆ. ಆದರೆ ಪ್ರಿಯ ಕೇಳುಗರೆ, ಜ್ಞಾನಿಯಾದಂತಹ ಸಲಮೋನನು ತನ್ನ ಪರಮಗೀತೆ ಅಂತಕ್ಕಂತಹ ಪುಸ್ತಕದಲ್ಲಿ ಅದ್ಭುತವಾದ ರೀತಿಯಲ್ಲಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ಅದೇನೆಂದರೆ, ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿನ ತಾವರೆಯಂತೆ ಸ್ತ್ರೀಯರಲ್ಲಿ ಶ್ರೇಷ್ಠಳು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಉದ್ಯಾನ ವೃಕ್ಷಗಳಲ್ಲಿ ಸೇಬು ಹೇಗೋ, ಪುರುಷರಲ್ಲಿ ನನ್ನ ಕಾಂತನು ಹಾಗೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಇಲ್ಲಿ ತನ್ನ ಹೆಂಡತಿಯನ್ನ ಒಂದು ತಾವರೆಗೆ ಹೋಲಿಸಿದ್ದಾನೆ. ಈ ಲೋಕದಲ್ಲಿ ಪಾಪದಿಂದ ತುಂಬಿರ್ತಕ್ಕಂತಹ ಲೋಕದಲ್ಲಿ ನನ್ನ ಹೆಂಡತಿ ಅಂತಕ್ಕಂಥವಳು ತಾವರೆಯಂತೆ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಅನೇಕ ಮರಗಳಿಂದ ಕೂಡಿದಂತಹ ಉದ್ಯಾನ ವನದಲ್ಲಿ ನನ್ನ ಹೆಂಡತಿ ಸೇಬಿನಂತೆ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಒಬ್ಬ ಹೆಂಡತಿ, ಒಬ್ಬ ಗಂಡ, ಗಂಡ ಹೆಂಡತಿ ದಾಂಪತ್ಯ ಜೀವಿತದ ವಿಚಾರವಾಗಿ ಇಲ್ಲಿ ಸಲಮೋನನು ಹೇಳ್ತಕ್ಕಂಥದ್ದನ್ನ ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಇವತ್ತಿನ ದಿನದಲ್ಲಿ ಅನೇಕರು ಈ ಲೋಕದ ದುಷ್ಪ್ರೇರಣೆಗೆ ಒಳಗಾಗಿ ಅನೇಕ ಪಾಪಕ್ಕೆ ಒಳಗಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. 1 ಕೊರಿಂಥ 7:5 ಪ್ರಾರ್ಥನೆಗೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಾಂಪತ್ಯ ಧರ್ಮವನ್ನು ಬಿಟ್ಟು ಅಗಲಬಹುದೇ ಹೊರತು ಅನ್ಯತ ಹಾಗೆ ಮಾಡಬಾರದು. ಆಮೇಲೆ ಸೈತಾನನು ನಿಮಗೆ ದಮೆ ಇಲ್ಲದವರನ್ನ ನೋಡಿ ನಿಮಗೆ ದುಷ್ಪ್ರೇರಣೆ ಮಾಡದಂತೆ ತಿರುಗಿ ಕೂಡಿಕೊಳ್ಳಿರಿ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ, ಎಚ್ಚರಿಸ್ತಕ್ಕಂಥವನಾಗಿದ್ದಾನೆ. ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಅಥವಾ ಬೇರೆ ಒಂದು ಧಾರ್ಮಿಕ ವಿಚಾರಕ್ಕೆ ಹೊರತು ದಾಂಪತ್ಯ ಜೀವಿತದಿಂದ ನಾವು ಯಾವುದೇ ಕಾರಣಕ್ಕೂ ದೂರವಾಗಬಾರದು ಅನ್ನುವಂತಹ ಒಂದು ವಿಚಾರವನ್ನ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಸೈತಾನ ಅನೇಕ ವಿಧವಾಗಿ ಶೋಧಿಸ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ವ್ಯಭಿಚಾರ ಅಂತಕ್ಕಂತಹ ಈ ಒಂದು ಪಾಪ ಇದೆಯಲ್ಲ, ಇದು ಅನೇಕರನ್ನ ಇವತ್ತಿನ ದಿನದಲ್ಲಿ ತನ್ನ ಕಡೆಗೆ ಸೆಳೆದುಕೊಂಡಿರ್ತಕ್ಕಂಥದ್ದನ್ನು ನೋಡ್ತಕ್ಕಂಥವರಾಗಿದ್ದೇವೆ. ಇದರಿಂದ ಅನೇಕ ರೋಗಗಳಿಗೂ ಸಹ ಜನಗಳು ಒಳಗಾಗಿರ್ತಕ್ಕಂಥದ್ದನ್ನು ನೋಡ್ತಕ್ಕಂಥವರಾಗಿದ್ದೇವೆ. ಇದು ಒಳಗಾಗುವುದರ ಮೂಲಕವಾಗಿ ಅನೇಕ ಸಮಸ್ಯೆಗೆ ಒಳಗಾಗಿದ್ದಾರೆ. ಜ್ಞಾನೋಕ್ತಿ 6:32-33 ಓದುವುದಾದರೆ, ವ್ಯಭಿಚಾರಿಯು ಕೆಲವು ಬುದ್ಧಿ ಶೂನ್ಯನು ಇಂತಹ ಕಾರ್ಯಗಳನ್ನು ಮಾಡುವನು, ತನ್ನನ್ನೇ ನಾಶ ಮಾಡಿಕೊಳ್ಳುವನು, ಅವನಿಗೆ ಗಾಯವು ಅವಮಾನವು ಆಗುವುದು, ಅವನ ಕೆಟ್ಟ ಹೆಸರು ಎಂದಿಗೂ ಅಳಿಸಲ್ಪಡದು ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಇಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ, ಈ ವ್ಯಭಿಚಾರ ಅಂತಕ್ಕಂಥದ್ದು ಅನೇಕ ಪಾಪಗಳು ಮಾತ್ರ ಅಲ್ಲ, ಅನೇಕ ರೋಗಗಳಿಗೂ ಒಳಗಾಗ್ತಕ್ಕಂಥರಾಗಿದ್ದಾರೆ. ಇಂದು ಲೈಂಗಿಕ ರೋಗಕ್ಕೆ ಈ ವ್ಯಭಿಚಾರದ ಮೂಲಕವಾಗಿ ಅನೇಕರು ಮರಣ ಹೊಂದುತ್ತಿರುವುದನ್ನು ನಮ್ಮ ಕಣ್ಣು ಮುಂದೆ ನೋಡ್ತಕ್ಕಂಥವರಾಗಿದ್ದೇವೆ. ಮಾತ್ರ ಅಲ್ಲವೇ, ದಾವಿದನನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದಾವಿದ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರ್ತಕ್ಕಂತಹ ಒಂದು ವಿಚಾರವೇನೆಂದರೆ, ಅವನು ಬರ್ಷಿಬಳ ಸಂಗಡ ಮಾಡಿದಂತಹ ಒಂದು ವ್ಯವಿಚಾರದ ವಿಚಾರವಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಇಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಜ್ಞಾನೋಕ್ತಿ 6:32-33 ಓದುವುದಾದರೆ, 33 ತಿಳಿಸ್ತಕ್ಕಂಥದ್ದಾಗಿದೆ, ಅವನ ಕೆಟ್ಟ ಹೆಸರು ಎಂದಿಗೂ ಅಳಿಸಲ್ಪಡದು ಅನ್ನುವಂತಹ ಒಂದು ವಿಚಾರವನ್ನ ದಾವೀದನ ವಿಚಾರದಲ್ಲಿ ನಾವು ಹೋಲಿಕೆ ಮಾಡಿ ನೋಡಬಹುದಾಗಿದೆ. ಇವತ್ತಿಗೂ ಸಹ ದಾವೀದ ಅಂದ ತಕ್ಷಣ ಬರ್ಷಿಬಳು ಜ್ಞಾಪಕಕ್ಕೆ ಬರ್ತಕ್ಕಂಥದ್ದಾಗಿದೆ. ಆದರೆ ಪ್ರಿಯ ಕೇಳುಗರೆ, ನಾವು ನೋಡ್ತಕ್ಕಂಥದ್ದು ಇವತ್ತಿನ ದಿನದಲ್ಲಿ ಈ ಒಂದು ವ್ಯಭಿಚಾರದ ವಿಚಾರದಲ್ಲಿ ಈ ಒಂದು ಸಮಾಜ ಪುರುಷ ಪ್ರಧಾನ ಸಮಾಜವಾಗಿರುವ ಕಾರಣದಿಂದ ಗಂಡಸರು ಏನೇ ಮಾಡಿದರೂ ಅದು ಮುನ್ನೆಲೆಗೆ ಬರುವುದಿಲ್ಲ. ಆದರೆ ಹೆಂಗಸರು ತಪ್ಪು ಮಾಡಿದರೆ ಅದನ್ನ ಮುಂದೆ ತೆಗೆದುಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಉದಾಹರಣೆಗೆ ಮೇರಿ ಮಗ್ದಳ ವಿಚಾರದಲ್ಲಿ ಅವಳನ್ನು ಮಾತ್ರ ವಿಚಾರದಲ್ಲಿ ಹಿಡಿಯಲಾಗಿತ್ತು, ಆದರೆ ಅವಳ ಸಂಗಡ ವ್ಯಭಿಚಾರ ಮಾಡಿದವರನ್ನ ಬಿಟ್ಟು ಬಿಡಲಾಗಿತ್ತು. ಈ ರೀತಿ ಒಂದು ಸಮಾಜದಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ವ್ಯಭಿಚಾರ ಒಂದು ಸಮಾಜಕ್ಕೆ ಅದು ವಿರುದ್ಧವಾದಂತಹ ಪಾಪವಾಗಿದೆ. ಪ್ರಿಯ ಕೇಳುಗರೆ, ಅದನ್ನು ನಾವು ಅನೇಕ ವಿಚಾರದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಈ ಪಾಪದಿಂದ ನಾವು ಜಯಿಸುವಂತಹ ಒಂದು ಮಾರ್ಗ ಏನೆಂದರೆ, ಯೋಸೇಪನ ರೀತಿಯಲ್ಲಿ ನಮಗೆ ಈ ಒಂದು ವ್ಯಭಿಚಾರದ ಪಾಪ ನಮ್ಮ ಹಿಂದೆ ಬರ್ತಕ್ಕಂಥದ್ದಾಗಿದೆ. ಸೈತಾನ ಅನೇಕ ರೀತಿಯಲ್ಲಿ ಶೋಧಿಸ್ತಕ್ಕಂಥನಾಗಿದ್ದಾನೆ. ಆದರೆ ಯೋಸೇಫನ ರೀತಿಯಲ್ಲಿ ನಾವು ಆ ಪಾಪವನ್ನು ಬಿಟ್ಟು ಓಡಿ ಹೋಗಬೇಕಾಗಿದೆ, ಇದರಿಂದ ತಪ್ಪಿಸಿಕೊಳ್ಳಬೇಕಾಗಿದೆ ಪ್ರಿಯ ಕೇಳುಗರೆ. ಯಾಕೆಂದರೆ ಸೈತಾನ ಈ ಒಂದು ಕಾರ್ಯವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಹೇಳ್ತಕ್ಕಂತಹ ಒಂದು ವಿಚಾರವನ್ನು ನಾವು ಗಮನಿಸುವುದಾದರೆ, ಮತ್ತಾಯನ ಬರೆದ ಸುವಾರ್ತೆ 5:27-28 ವಚನಗಳನ್ನು ಓದಬೇಕಾದರೆ, ನೀವು ಕಣ್ಣಿನಿಂದ ನೋಡಿದರೆ ವ್ಯವಿಚಾರಕ್ಕೆ ಒಳಗಾಗ್ತೀರಿ ಎಂಬುವಂತಹ ಒಂದು ವಿಚಾರವನ್ನೇ ಹೇಳ್ತಕ್ಕಂಥನಾಗಿದ್ದಾನೆ. ಆದರೆ ನಾವು ಮಾಡಬೇಕಾದಂತಹ ಒಂದು ಕೆಲಸವೇನೆಂದರೆ, ಅಚ್ಚೀಲ ಕಾರ್ಯಗಳು, ಅಚ್ಚೀಲ ಮಾತುಗಳು, ಅಚ್ಚೀಲವಾದಂತಹ ಹಾಡುಗಳು ಅಥವಾ ಸಿನಿಮಾ ವಿಚಾರವಾದಂತಹ ಕಥೆಗಳು ಹಾಡುಗಳಿಂದ ದೂರ ಇರದಿದ್ದರೆ ನಾವು ಈ ಒಂದು ಪಾಪದಿಂದ ಜಯಿಸಬಹುದು. ಪ್ರಿಯ ಕೇಳುಗರೆ, ಈ ಪಾಪದಿಂದ ಜಯಿಸಿದಾಗ ಮಾತ್ರ ದೇವರು ನಾವು ಮೆಚ್ಚುಗೆಯಾಗಿ ಆತನ ಬಳಿಯಲ್ಲಿ ನಾವು ಪವಿತ್ರವಾಗಿ ನಮ್ಮನ್ನು ನಾವು ಅರ್ಪಿಸಿಕೊಳ್ಳಲು ಸಾಧ್ಯ. ಹಾಗಾಗಿ ಈ ದಾಂಪತ್ಯ ಅಂತಕ್ಕಂತಹ ಒಂದು ಜೀವಿತ ಅದು ಪರಿಶುದ್ಧವಾದಂತಹ ಜೀವಿತವಾಗಿದೆ. ಆದರೆ ವ್ಯವಿಚಾರ ಅಂತಕ್ಕಂತಹ ಕಾರ್ಯವನ್ನು ಸೈತಾನ ತಂದು ಇವತ್ತಿನ ದಿನದಲ್ಲಿ ಈ ಒಂದು ಆಜ್ಞೆಯನ್ನು ಜನಗಳು ಹಿಂಬಾಲಿಸಿದ ಹಾಗೆ ಮಾಡಿದ್ದಾನೆ. ಪ್ರಿಯ ಕೇಳುಗರೆ, ಈ ಲೋಕದ ಜನರಿಗೆ ಅದು ಸರ್ವಸಾಧಾರಣ ಆಗಿದೆ, ಆದರೆ ದೇವರ ದೃಷ್ಟಿಯಲ್ಲಿ ಈ ಒಂದು ಆಜ್ಞೆ ಒಂದು ಘೋರ ಪಾಪವನ್ನು ತೋರಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ನಾವು ದೇವರು ಸೃಷ್ಟಿ ಮಾಡಿರತಕ್ಕಂತಹ ಈ ಒಂದು ದಾಂಪತ್ಯ ಜೀವಿತವನ್ನು ಪರಿಶುದ್ಧವಾಗಿ ನಾವು ಇಟ್ಟುಕೊಂಡು ಪರಲೋಕ ರಾಜ್ಯಕ್ಕೆ ಬಾಧಿಸ್ತರಾಗೋಣ. ದೇವರು ನಿಮ್ಮನ್ನು ಆಶೀರ್ವಿಸಲಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯ ದೇವರೇ, ನೀ ಕೊಟ್ಟಿರ್ತಕ್ಕಂಥ ಈ ಆಜ್ಞೆಗೋಸ್ಕರ ಸ್ತೋತ್ರ ಅಪ್ಪ. ದಾಂಪತ್ಯ ಜೀವಿತ ಅದು ನೀನು ಹಾಕಿರತಕ್ಕಂಥದ್ದು, ಪರಿಶುದ್ಧವಾದಂಥ ಜೀವಿತ ಸ್ವಾಮಿ. ಆದರೆ ಸೈತಾನ ಅದನ್ನು ಈ ದಿನದಲ್ಲಿ ಸ್ವಾಮಿ ಅನೇಕ ರೀತಿಯಲ್ಲಿ ಒಲಸು ಮಾಡಿದ್ದಾನೆ. ಆದರೆ ನೀನು ಸ್ವಾಮಿ ಯಾರೆಲ್ಲ ಈ ಪಾಪದಲ್ಲಿ ಬಿದ್ದು ಹೋಗಿದ್ದಾರೋ ಅವರ ಮನಸ್ಸಿನಲ್ಲಿ ಮಾತನಾಡು. ಹಿಂತಿರುಗಿ ದಾವಿದನ ರೀತಿಯಲ್ಲಿ ಬಂದು ನಿನ್ನ ರಾಜ್ಯಕ್ಕೋಸ್ಕರ, ನಿನ್ನ ಪರಲೋಕ ರಾಜ್ಯಕ್ಕೋಸ್ಕರ ಜೀವಿಸಲು ಸಹಾಯ ಮಾಡು. ಅವರಿಗೆ ಶಕ್ತಿ ಬಲವನ್ನು ಕೊಡುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ಯೇಸುವೇ.